ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಒಮ್ಮೆ ಶಿವನನ್ನು ನೋಡಲಿಕ್ಕೆ ಅಂತ ಮಹಾವಿಷ್ಣು ಕೈಲಾಸಕ್ಕೆ ಬಂದ. ತನ್ನ ಸ್ವಾಮಿಯನ್ನು ಕೈಲಾಸದ ಬಾಗಿಲಿನಲ್ಲಿ ಇಳಿಸಿ ಗರುಡ ಒಂದು ಬಂಡೆ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದ. ಅಷ್ಟು ದೂರದಲ್ಲಿ ಹೆದರಿಕೆಯಿಂದ ಗಡಗಡ ನಡುಕ್ತಾ ಕಣ್ಣೀರು ಹಾಕ್ತಾ ಇದ್ದ ಪಾರಿವಾಳ ಒಂದು ಅವನ ಕಣ್ಣಿಗೆ ಬಿತ್ತು. ಕಾರಣ ವಿಚಾರಿಸ್ಲಿಕ್ಕಾಗದು. ಹೀಗಂತೂ ಸ್ವಲ್ಪ ಹೊತ್ತಿನ ಮೊದಲು ಯಮಧರ್ಮರಾಜನು ಕೈಲಾಸಕ್ಕೆ ಬಂದ. ಒಳಗೆ ಹೋಗುವಾಗ ನನ್ನಂತ ನೋಡಿ ತಲೆ ಅಲ್ಲಾಡಿಸ್ತಾ ಒಂದು ವ್ಯಂಗ್ಯವಾಗಿ ನಗ್ತಾ ಹೋದ. ಅವನ ರೀತಿ ನೀತಿ ನೋಡುವಾಗ ಅವನ ದೃಷ್ಟಿ ಖಂಡಿತಕ್ಕೂ ನನ್ನ ಮೇಲೆ ಬಿದ್ದಿದೆ. ಇನ್ನು ಸಾವು ತುಂಬ ದೂರ ಇಲ್ಲ ಅಂತ ಖಾತ್ರಿ ಆಯಿತು. ಸಾವಿನ ಭಯದಿಂದ ತತ್ತರಿಸ್ತಾ ಇದ್ದೀನಿ ಅಂತಂತು. ಗರುಡನಿಗೆ ಪಕ್ಷಿ ಮೇಲೆ ಕರುಣೆ ಉಂಟಾಯಿತು. ಪಾಪದ ಪಕ್ಷಿ, ಯಾರೂ ಸಹಾಯ ಮಾಡೋರಿಲ್ಲದೆ ಕಂಗಾಲಾಗಿದೆ. ನಾನಾದರೂ ಇದನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಅಂದ್ಕೊಂಡು, ಬಾ ಪಾರಿವಾಳ, ನನ್ನ ಹೆಗಲ ಮೇಲೆ ಕೂತ್ಕೋ. ಇಲ್ಲಿಂದ ಕೋಟಿ ಯೋಜನ ದೂರ ಇರುವ ಒಂದು ಪರ್ವತಾವಳಿ ಇದೆ. ನಿನ್ನ ಕ್ಷಣ ಮಾತ್ರದಲ್ಲಿ ಅಲ್ಲಿ ಕರೆದೊಯ್ತೀನಿ. ನೀನು ಅಲ್ಲಿರೋದು ಮೃತ್ಯುಗೂ ತುಳಿಯೋದಿಲ್ಲ, ಬಾ ಅಂತಂದ. ಸರಿ, ಪಾರಿವಾಳ ಗರುಡನ ಹೆಗಲಿ ಇರ್ತು. ಗರುಡ ಅದನ್ನು ಕೋಟಿ ಯೋಜನ ದೂರ ಇರುವ ಲೋಕಾಲೋಕ ಅನ್ನುವ ಪರ್ವತದ ಮೇಲೆ ಇಳಿಸಿದ. ನಿಶ್ಚಿಂತೆಯಾಗಿರು, ವೃದ್ಧಾಪ್ಯದಿಂದ ದೇಹ ಜರ್ಜರಿತವಾಗುವವರೆಗೆ ನೀನು ಇಲ್ಲಿ ಬದುಕಿರ್ತೀಯ ಅಂತ ಹೇಳಿ ವಾಪಸ್ ಕೈಲಾಸಕ್ಕೆ ಬಂದ. ಸ್ವಲ್ಪ ಹೊತ್ತಿನಲ್ಲಿ ಯಮರಾಜ ಬಂದ. ಅವನು ಅತ್ತಿತ್ತ ಪಾರಿವಾಳಕ್ಕಾಗಿ ಹುಡುಕಾಡ್ತಾ ಇರೋದು ಗರುಡನ ಗಮನಕ್ಕೆ ಬಂತು. ಕಡೆಗೆ ಯಮರಾಜನ ದೃಷ್ಟಿ ಗರುಡನ ಮೇಲೆ ಬಂತು. ಒಂದು ಮಂದ ಹಾಸ ಅವನ ಮುಖದ ಮೇಲೆ ಸುಳಿತು. ಓ, ಪಾರಿವಾಳದ ಜೀವ ಉಳಿಸ್ಲಿಕ್ಕೆ ಪ್ರಯತ್ನಿಸಿದೆಯೋ ಅಂತಂದ. ಗರುಡ ಅಂದ, ಹೌದು, ಪ್ರಾಣ ಭಯಕ್ಕಿಂತ ಮಿಗಿಲಾದ ಭಯ ಬೇರಿಲ್ಲ. ಸಮಸ್ತ ಜೀವಿಗಳ ಭಯದ ಹಿನ್ನೆಲೆಯಲ್ಲಿರುವುದೋ ಸಾವಿನ ಭಯವೇ. ಹೀಗಿರುವಾಗ ಒಂದು ಪುಟ್ಟ ಪಕ್ಷಿಯನ್ನು ಆ ಭಯದಿಂದ ಪಾರು ಮಾಡಲು ಪ್ರಯತ್ನಿಸೋದು ನನಗೆ ಯೋಗ್ಯ ಅಂತ ಕಂಡಿತು. ನಾನೇ ಅದನ್ನು ಇಲ್ಲಿಂದ ಕೋಟಿ ಯೋಜನ ದೂರ ಇರುವ ಲೋಕಾಲೋಕ ಪರ್ವತಕ್ಕೆ ಕರ್ಕೊಂಡು ಹೋದೆಯೇ ಅಂತ ಉತ್ತರಿಸಿದ. ಯಮಧರ್ಮ ಈಗ ನಗೋಕ್ಕೆ ಶುರು ಮಾಡಿದ. ಪಾಪ, ಅದು ಕೊನೆಗೂ ತನ್ನ ಗಮ್ಯಸ್ಥಾನಕ್ಕೆ ಮುಟ್ಟೇ ಬಿಟ್ಟಿತ್ತು ಅಂತಂದ. ಸ್ವಲ್ಪ ಹೊತ್ತಿನ ಮುಂಚೆ ನಾನು ಅದನ್ನು ಇಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇದು ಇಲ್ಲಿ ಇನ್ನೂ ಹೇಗಿದೆ? ಕೆಲವೇ ಕ್ಷಣಗಳಲ್ಲಿ ಲೋಕಾಲೋಕ ಪರ್ವತದಲ್ಲಿ ಇದಕ್ಕೆ ಸಾವು ಬರಲಿದೆಯಲ್ಲ, ನಿಶ್ಚಿತ ಸಮಯಕ್ಕೆ ಇದು ಅಲ್ಲಿ ತಲುಪಬೇಕಲ್ಲ ಅಂತ ಅಚ್ಚರಿ ಪಡ್ತಾ ಇದ್ದೆ. ಯಾಕೆಂದರೆ ವಿಧಿ ನಿಯಮ ಮೀರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಲೋಕದ ಋಣ ತೀರಿತು ಎಂದಾದರೆ ಒಂದೇ ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರಲಿಕ್ಕಾಗೋದಿಲ್ಲ. ಇನ್ನೊಂದು ಮಾತು ಅಂತಂದರೆ, ಹುಟ್ಟು ಎಷ್ಟು ನಿಶ್ಚಿತವೋ ಸಾವು ಕೂಡ ಅಷ್ಟೇ ನಿಶ್ಚಿತ. ಇದನ್ನು ಅರ್ಥ ಮಾಡಿಕೊಂಡ ಜೀವಿ ಸಾವಿಗೆ ಹೆದರೋದಿಲ್ಲ. ಈ ಪಾರಿವಾಳ ಹೆದರ್ತಾ ಇತ್ತು. ಯಾಕೆಂದರೆ ಸಾವಿನ ಸೌಂದರ್ಯ, ನಿಶ್ಚಿತತೆಯ ಅಜ್ಞಾನ ಅದನ್ನು ಕಾಡ್ತಾ ಇತ್ತು ಅಂತ ಹೇಳಿದ ಯಮಧರ್ಮ. ಸಾವು ಪ್ರಿಯರನ್ನು ಕರ್ಕೊಂಡು ಹೋದಾಗ ಮನುಷ್ಯ ದುಃಖದಿಂದ ಹುಚ್ಚಾಗ್ತಾನೆ. ಇಂಥ ಒಂದು ಪ್ರಸಂಗ ಬುದ್ಧದೇವನ ಜೀವನದಲ್ಲಿ ಬರುವ ಕಿಸಾ ಗೌತಮಿಯ ಕತೆ. ಗೌತಮಿ ತನ್ನ ಮಗುವನ್ನು ಕಳ್ಕೊಂಡು ಸಾವಿನ ನೋವನ್ನು ತಡೆಯಲಿಕ್ಕಾಗದೆ ಮಗುವನ ಎದೆಗೆ ಅವಚಿಕೊಂಡವಳನ್ನು ಮಂದಿ ಗೌತಮ ಬುದ್ಧನ ಹತ್ರ ಹೋಗು, ಅವನಲ್ಲಿ ಉತ್ತರ ಇದೆ ಇದಕ್ಕೆ ಅಂತ ಹೇಳಿದರು. ಅವಳು ಬುದ್ಧನ ಮುಂದೆ ತನ್ನ ಕಂದನ ನಿರ್ಜೀವ ಶವವನ್ನು ಇಟ್ಟು ಹೇಳಿದ್ಲು, ಪ್ರಭು, ಮಂದಿ ಹೇಳ್ತಾರೆ ತಾವು ಜೀವದಾನ ಮಾಡಲಿಕ್ಕೆ ಶಕ್ತರು ಅಂತ ಹೇಳ್ತಾರೆ. ನನ್ನ ಬದುಕಿನ ಏಕೈಕ ಆಧಾರ ಈ ಕಂದ, ಬದುಕಿಸಿಕೊಡು ಅಂತಂದರು. ಬುದ್ಧ ಅಂದರೆ ಕರುಣೆಯ ಮೂರ್ತಿ. ಅವನು ಕರುಣೆಯಿಂದ ಹೇಳ್ದ, ತಾಯಿ, ಅದೇನು ಅಸಾಧ್ಯವಾದ ಕೆಲಸ ಅಲ್ಲ, ಆದರೆ ಅದಕ್ಕೊಂದು ಸಾಮಗ್ರಿ ಬೇಕು. ನಿಮ್ಮ ಊರಿನಲ್ಲಿ ಬೆಳೆದ ಒಂದು ಹಿಡಿ ಸಾಸಿವೆ ತರಬೇಕು ಅಂತಂದ. ಆದರೆ ಆ ಸಾಸಿವೆ ನೀಡುವವರ ಮನೆಯಲ್ಲಿ ಎಂದೂ ಯಾರೂ ಸತ್ತಿರಬಾರ್ದು. ಸಾವೇ ಆಗದ ಮನೆಯ ಸಾಸಿವೆಯ ತರುವೆಯಾದರೆ ನಿನ್ನ ಮಗುವನ್ನು ಬದುಕಿಸುವ ಪ್ರಯತ್ನ ಮಾಡಬಹುದು ಅಂದ. ಗೌತಮಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸರಿ, ತನ್ನ ಶರ್ತವನ್ನು ಮುಂದಿಟ್ಟು ಮನೆಯಿಂದ ಮನೆಗೆ ಅಲೆದಳು. ಪ್ರತಿಯೊಂದು ಮನೆಯಲ್ಲೂ ಒಂದೇ ಉತ್ತರ, ನನ್ನ ತಂದೆ, ನನ್ನ ಅಥವಾ ನನ್ನ ತಾಯಿ ಅಥವಾ ನನ್ನ ಮಗು, ಅತ್ತೆ ಮಾವ ಗಂಡ ಮೈದುನ, ಹೀಗೆ ಯಾರೋ ಒಬ್ಬರು ಸತ್ತಿಯೇ ಸತ್ತಿದ್ದಾರೆ. ಸಾವಿಲ್ಲದ ಮನೆಯೇ ಇರಲಿಲ್ಲ. ಗೌತಮಿಯ ಮನಸ್ಸು ಚಿಂತನೆಗೆ ಹತ್ತಿತು. ಹಾಗಾದರೆ ಸಾವು ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರನ್ನು ಕರೆದೊಯ್ಯುತ್ತದೆ. ವೃದ್ಧಾಪ್ಯ, ಸಾವು, ರೋಗಗಳಿಂದ ನರಳುತ್ತಾ ಇದ್ದರೂ ಮನುಷ್ಯ ಈ ದೇಹಕ್ಕೆ ಜೋತು ಬೀಳ್ತಾನೆ. ಬಿಡುಗಡೆ ಹೇಗೆ ಎಂದು ಯೋಚಿಸ್ತಾ ಬುದ್ಧನಿಗೆ ಶರಣಾದ್ಲು. ಆತ್ಮೀಯರೇ, ದೇಹದ ರಚನೆಯಲ್ಲಿ ಮಿಲಿಯಾಂತರ ಬಿಲಿಯಾಂತರ ಜೀವಕಣಗಳಿವೆ. ಪ್ರತಿನಿತ್ಯ ಲಕ್ಷಾಂತರ ಸಾಯ್ತವೆ, ಲಕ್ಷಾಂತರ ಜೀವಕಣಗಳು ಹುಟ್ಟಿಕೊಳ್ತವೆ. ಸೂರ್ಯಮಂಡಲಗಳು, ನಿಹಾರಿಕೆಗಳು ಸಾಯ್ತವೆ, ಮತ್ತೆ ಹುಟ್ಟುತ್ತವೆ. ಹೀಗೆ ಪ್ರತಿ ಒಂದು ಅದರ ಕಾಲ ಮುಗಿದ ಕೂಡಲೇ ಸಾಯೋದು, ಮತ್ತೆ ಹುಟ್ಟಿ ಬರುವುದು ಪ್ರಕೃತಿಯ ನಿಯಮ. ಹೀಗೆ ಸಾಯಲು ತಿಳಿದವ ಬದುಕನ್ನು ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಅಥವಾ ಬದುಕಲು ತಿಳಿದವ ಸಾವನ್ನು ಅಷ್ಟೇ ಚೆನ್ನಾಗಿ ಸ್ವಾಗತಿಸ್ತಾನೆ ಅನ್ನೋದು ಈ ಕಥೆಯ ತತ್ವ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.